ನಮಸ್ಕಾರ, ಶ್ವೇತಾ ಆಡಿಯೋ ಟೇಪ್ಸ್ಗೆ ಸ್ವಾಗತ. ಎಂದಿನಂತೆ ನನ್ನನ್ನು ಅಭಿನಂದಿಸಿ ಮತ್ತು ಪ್ರೋತ್ಸಾಹಿಸುತ್ತಿರುವ ನನ್ನ ಎಲ್ಲ ಗೆಳೆಯರಿಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸ್ತಾ ನನ್ನ ಮುಂದಿನ ಸಂಚಿಕೆ ಎಪಿಸೋಡ್ 5 ಕಲ್ಯಾಣ ಪ್ರಾರಂಭ ಮಾಡ್ತಾ ಇದ್ದೇನೆ. ಮದುವೆ ದಿನ ತುಂಬ ಎದುರು ನೋಡ್ತಿದ್ದೆ ಅಮ್ಮ ಬರ್ತಾರೆ ಅಂತ. ರಾಜು ಅವರ ಹತ್ರದ ಸಂಬಂಧಿಕರು ಎಲ್ಲ ಬೆಟ್ಟದ ಮೇಲಿನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೇರಿದ್ವಿ. ಮದುವೆ ಅನ್ನೋದು ಪ್ರತಿ ಹೆಣ್ಣು ಮಗಳ ಕನಸು ಮತ್ತು ವಾಸ್ತವ. ನಾನು ನನ್ನ ಮದುವೆ ಬಗ್ಗೆ ತುಂಬ ಕನಸು ಕಟ್ಟಿದ್ದೆ. ಹೂವಿನ ಅಲಂಕಾರದಿಂದ ಕೂಡಿದ ಮಂಟಪ, ನನ್ನ ಸುತ್ತಲೂ ನನ್ನ ಬಂಧು ಬಳಗದವರು ಎಲ್ಲ ಸೇರಿ ನನ್ನ ಮದುಮಗಳಾಗಿ ಅಲಂಕಾರ ಮಾಡೋದು, ಅಣ್ಣ ನನ್ನನ್ನು ರೇಗಿಸೋದು, ಅಪ್ಪನ ಕಣ್ಣಲ್ಲಿ ಆ ಸಂತೋಷ, ಅಮ್ಮನ ಗಡಿ ಬಿಡಿ, ಆ ಮದುಮಗಳ ಅಲಂಕಾರದಲ್ಲಿ ನನ್ನ ಕರ್ಕೊಂಡು ಹೋಗೋ ಸಂಭ್ರಮ, ಅಪ್ಪ ಅಮ್ಮ ಇಬ್ಬರು ನನ್ನ ಹಸಮಣೆ ಮೇಲೆ ಕೂರಿಸೋದು, ಆ ಆನಂದನ ಅಪ್ಪನ ಕಣ್ಣಲ್ಲಿ ನೋಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆದರೆ ಇವಾಗ ಅದೇನೂ ನಡೀತಿಲ್ಲ. ಅಪ್ಪ ಹೆಂಗೂ ಬರೋಕ್ಕಾಗಲ್ಲ, ಅಮ್ಮ ಆದರೂ ಬರ್ಬೋದಲ್ಲ ಅನ್ನೋ ನೋವೊಂದು ಕಡೆ, ಆದರೆ ರಾಜು ನನ್ನ ಪ್ರೀತಿಸಿರೋ ಹುಡುಗ ನನಗೆ ತಾಳಿ ಕಟ್ತಿದ್ದಾನೆ ಅನ್ನೋ ಫೀಲಿಂಗ್ ತುಂಬ ಖುಷಿ ಕೊಟ್ಟಿತ್ತು. ಆ ದಿನ ದೇವಸ್ಥಾನದಿಂದ ಮನೆಗೆ ಹೋಗುವಷ್ಟರಲ್ಲಿ ಸಂಜೆ ಆಗಿತ್ತು. ಅದೇ ರಾತ್ರಿ ಅರ್ಶಿಣ ಶಾಸ್ತ್ರ. ಮನೆ ಮುಂದೆ ಚಿಕ್ಕ ಚಪ್ರ ಹಾಕಿ ಎರಡು ಚೇರ್ ಹಾಕಿ ಕೂರಿಸಿದರು. ರಾಜು ತುಂಬ ಹತ್ತಿರದ ಸಂಬಂಧಿಕರು ಒಂದು 10-15 ಜನ ಮತ್ತು ಸುತ್ತಮುತ್ತಲಿನ ಮನೆಯವರು ಮಾತ್ರ ಬಂದಿದ್ರು. ಅರ್ಶಿಣದ ಹಾಡುಗಳನ್ನ ಹಾಡ್ತಾ ನನಗೆ ರಾಜುಗೆ ಅರ್ಶಿಣ ಮಾಡುತ್ತಿದ್ದಾರೆ ಇಡ್ತಿದ್ರು. ತುಂಬ ಜನ ಹೆಂಗಸರು ನನ್ನ ನೋಡಿ ನಗ್ತಾ ಅರ್ಶಿಣ ಇಡ್ತಾ ತುಂಬ ಅಂದ್ವ ಕಾಣ್ತಿದ್ಯಾ ಅಂತಂತಿದ್ರು. ಅಲ್ಲಿ ಯಾರೂ ನನ್ನನ್ನು ನೀನು ಯಾವ ಜಾತಿ ಅಂತ ಕೇಳಿರಲಿಲ್ಲ, ನಾನು ಅದ್ರ ಬಗ್ಗೆ ಯಾರನ್ನೂ ಕೇಳಿಲ್ಲ. ಅವತ್ತಿಗೆ ನನಗೆ ಜಾತಿ ಬಗ್ಗೆ ಅಂತ ಯಾವ ರೀತಿಯ ಅಭಿಪ್ರಾಯನೂ ಇರಲಿಲ್ಲ. ಅರ್ಶಿನ ಶಾಸ್ತ್ರ ಮುಗಿದ ಮೇಲೆ ಮನೆಯಲ್ಲಿ ತುಂಬ ಜನ ಇದ್ದಿದ್ದ ಕಾರಣ ನಾನು ಮತ್ತು ರಾಜು ಒಂದು ಚಾಪು ಬೆಡ್ಶೀಟ್ ತೊಗೊಂಡು ಟೆರಸ್ ಮೇಲೆ ಹೋದ್ವಿ. ಆವಾಗ ರಾಜು ನಾನು ಕೇಳಿದೆ, ನೀನು ನಮ್ಮ ಅಮ್ಮಂಗೆ ಮದುವೆ ವಿಷಯ ಹೇಳ್ದ್ಯಾ? ನನ್ನ ಮೇಲೆ ಎಷ್ಟೇ ಕೋಪ ಇದ್ದಿದ್ರು ಒಂದು ಸಾರಿ ಆದರೂ ಬಂದು ನೋಡ್ತಿದ್ರು, ನಿಜವಾಗ್ಲೂ ನೀನು ಹೋಗಿ ಕರ್ತಾ ರಾಜು ಅಂತ ಕೇಳಿದೆ. ರಾಜು ಹೋಗಿದ್ದೆ ನಾನು ಮತ್ತು ಮಾವ. ನಿಮ್ಮ ಅಮ್ಮನ ಹತ್ರ ನಾವು ಮಾತಾಡ್ತಿರುವಾಗಲೇ ನಿಮ್ಮ ಅಣ್ಣ ಬಂದು ನನ್ನ ಮೇಲೆ ಕೈ ಮಾಡ್ದ. ನಮ್ಮಂಥವರು ಮನೆ ಬಾಗಿಲು ಬರೋಕ್ಕೂ ನಿಮಗೆ ಅರ್ಹತೆ ಇಲ್ಲ, ಅಂಥದ್ರಲ್ಲಿ ನಮ್ಮ ಮನೆ ಹುಡುಗಿನೇ ಕರ್ಕೊಂಡು ಹೋಗಿದೆಯಾ, ನೀನು ಬಿಡೋದಿಲ್ಲ ಅಂತೆಲ್ಲ ಬೈದಿದ್ದ. ಆವಾಗ ನಿಮ್ಮಮ್ಮ ನಿಮ್ಮ ಅಣ್ಣನ ಒಳಗಡೆ ಕರ್ಕೊಂಡು ಹೋದರು, ನಾನು ಅಲ್ಲಿಂದ ಬಂದುಬಿಟ್ಟೆ ಅಂತ ಹೇಳ್ದ. ಆ ಮಾತುಗಳನ್ನ ಕೇಳ್ತಿದ್ದ ಹಾಗೇ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ರಾಜುನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಅಳ್ತಿದ್ದೆ ಅಷ್ಟೆ. ಆ ಸಮಯದಲ್ಲಿ ನಾನೇ ಅಣ್ಣನ ಹೊಡೆದಾಕ್ಬಿಡೋಣ ಅನ್ನೋ ಅಷ್ಟು ಕೋಪ ಬಂದಿತ್ತು. ಆದ್ರೇನು ಮಾಡೋಕ್ಕೆ ಪರಿಸ್ಥಿತಿಯಲ್ಲಿರಲಿಲ್ಲ. ಹೀಗೆ ನಮ್ಮ ಕಲ್ಯಾಣ ಆವತ್ತಾಯಿತು. ಹಾಗೆ ಕಾಲಕ್ರಮೇಣ ಹಳ್ಳಿ ಮನೆಯ ಕೆಲಸಗಳು, ಹಳ್ಳಿಯ ರೀತಿ ರಿವಾಜುಗಳು, ಅಡುಗೆ ಮಾಡೋದು ಇವೆಲ್ಲ ನನಗೆ ಹೊಸದಾಗಿತ್ತು. ನನಗೂ ಅಡುಗೆ ಮಾಡೋಕ್ಕೇನು ಬರ್ತಿರಲಿಲ್ಲ, ಆದರೂ ಪ್ರಯತ್ನ ಪಡ್ತಿದ್ದೆ, ಅತ್ತೆಗೆ ಸಹಾಯ ಮಾಡ್ತಿದ್ದೆ ಹೆಚ್ಕೊಡೋದ್ರಲ್ಲಿ. ಹಾಗೆ ಒಂದೊಂದೇ ಕಲ್ತ್ಕೊಳ್ತಾ ಮಾಡ್ತಾ ಬಂದೆ, ಎಲ್ಲರ ಜೊತೆಗೂ ಹೊಂದ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ಇದ್ದೆ. ಹೀಗೆ ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು ನಮ್ಮ ಕಲ್ಯಾಣದ ನಂತರದ ಜೀವನ. ಹಾಗೆ ನಡೀತಿರ್ಬೇಕಾದ್ರೆ ಒಂದಿನ ಮಧ್ಯಾಹ್ನ ತುಂಬ ಆಯಾಸ ಆಗಿತ್ತು. ನಾನು ಚಾಪೆ ಹಾಸ್ಕೊಂಡು ಹೊಲಲ್ಲಿ ಮಲಗಿದ್ದೆ. ಅವತ್ತು ಯಾವುದೋ ಒಂದು ಕೈ ನನ್ನ ಸೊಂಟದ ಮೇಲೆ ಬಂದು ಕೈಯಿಟ್ಟಂಗಾಯಿತು. ಅದು ರಾಜು ಅಂದ್ಕೊಂಡೆ. ಆದರೆ ಕಣ್ಬಿಟ್ಟು ನೋಡಿದಾಗ ನನಗೆ ಗಾಬರಿ ಆಗಿತ್ತು. ಯಾರದು ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಸ್ಟೇ ಟ್ಯೂನ್ ಟು ಶ್ವೇತಾ ಆಡಿಯೋ ಟೇಪ್ಸ್. ಥ್ಯಾಂಕ್ಸ್ ಫಾರ್ ಲಿಸನಿಂಗ್. ಥ್ಯಾಂಕ್ ಯು.